हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शवतो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ದುಸ್ತಾಪತ್ರಯನಾಶನು ಭುವಿ ನೋಡಿದುವ ಅರ್ಥ ಮುಂದೆ ಹೇಳ್ತಾರೆ. ಮಹಾಬಂಧ್ಯ ಸುಪುತ್ರ ಪ್ರದೂ ಯತ್ ಪಾದೋದಕ ಸಂಚಯ ಮಹಾಬಂಧ್ಯ ಸುಪುತ್ರ ಪ್ರದಃ ಅಂದರು. ಅಲ್ಲಿ ಹೇಳ್ತಾ ಇದ್ದಾರೆ ಮಹಾಬಂಧ್ಯ ಅಂತ. ಈ ಭೂಮಿಯಲ್ಲಿ ಆ ಭುವಿ ಎಂಬುದು ಎರಡೂ ಕಡೆ ಅನ್ವಯ. ದೇಹಲಿ ದೀಪನ್ಯಾಯ ಅಂತ ಅಂದರೆ ಈ ಹೊಸ್ತಿಲ ಮೇಲೆ ದೀಪವನ್ನಿಟ್ಟರೆ ಅದು ಒಳಗೂ ಬೆಳಕು ಕೊಡುತ್ತೆ ಹೊರಗೂ ಬೆಳಕು ಕೊಡುತ್ತೆ. ಅದೇ ಥರ ಭುವಿ ಎಂಬುದು ಭುವಿ ದುಸ್ತಾಪತ್ರಯನಾಶನು ಅಂತ ಅಲ್ಲಿಗೂ ಅನ್ವಯ. ಭುವಿ ಮಹಾ ವಂಧ್ಯಾ ಸುಪುತ್ರ ಪ್ರದೋ ಅಂದು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಈ ಭೂಮಿಯಲ್ಲಿ ವಿಶೇಷವಾಗಿ ಮಹಾವಂಧ್ಯ ಅಂತ ಹೇಳ್ತಾರೆ. ಮಹಾವಂಧ್ಯ ಅಂದರೆ ಯಾರು ಅಂದರೆ ಮಕ್ಕಳು ಹುಟ್ಟುವಂಥ ಅರ್ಹತೆಯೇ ಇಲ್ಲದವರು. ಇನ್ನವರಿಗೆ ಮಕ್ಕಳು ಹುಟ್ಟೋದೇ ಇಲ್ಲ ಅಂತ ನಿರ್ಣಯ ಆಗಿರುತ್ತೋ ಅಂಥವರಿಗೆ ಸುಪುತ್ರ ಪ್ರದಃ ರಾಯರ ಪಾದೋದಕ ಅವರಿಗೆ ಮಕ್ಕಳನ್ನು ಕೊಡುತ್ತೆ. ಅಂದರೆ ಹೇಗ್ರಿ ಅರ್ಥ ಆಗಿಲ್ಲ ಅಂದರೆ ಆ ಪಾದೋದಕ ಅಂದರೆ ಹೇಳಿದ್ದೆ ರಾಘವೇಂದ್ರ ಸ್ವಾಮಿಗಳ ಪಾದದ ಸುತ್ತೂ ಇರುವ ಭಗವದ್ ರೂಪವನ್ನು ಚಿಂತನೆ ಮಾಡಿ ಯಾರು ಅಭಿಷೇಕ ಮಾಡುತ್ತಾರೆ ಅಲ್ಲಿ ಭಗವದ್ ರೂಪ ಬರುತ್ತೆ. ಆ ಪಾದೋದಕದಲ್ಲಿ ಆ ಭಗವದ್ ರೂಪ ಯಾರಾದರೆ ಮಕ್ಕಳಿಲ್ಲದವರು ಸ್ವೀಕಾರ ಮಾಡುತ್ತಾರೋ ಅಂಥವರ ಒಳಗೆ ಪ್ರವೇಶ ಮಾಡಿ ಆ ಮಕ್ಕಳಿಲ್ಲದೇ ಇರುವಿಕೆಗೆ ಕಾರಣವಾದ ಯಾವ ದೋಷವಿರುತ್ತೋ ಆ ದೋಷವನ್ನು ಈ ಭಗವದ್ ರೂಪ ಪರಿಹಾರ ಮಾಡಿಬಿಡುತ್ತೆ. ಇದು ಪಾದೋದಕದ ಮಹಿಮಾ. ಮಹಾಬಂಧ್ಯ ಸುಪುತ್ರ ಪ್ರದೋ ಇನ್ನೂ ಹೇಳ್ತಾ ಬರ್ತಾ ಇದ್ದಾರೆ. ವಂಧ್ಯ ಅಂದರೆ ಈ ಹೊರಗಿನ ಮಕ್ಕಳಿಲ್ಲದೇ ಇರುವುದು ಮಾತ್ರ ಅಲ್ಲ, ಇಲ್ಲಿ ವಂಧ್ಯಾ ಸುಪುತ್ರ ಪ್ರದೋ ಅಂತ ಹೇಳ್ಬೋದಾಗಿತ್ತು. ಮಹಾವಂಧ್ಯ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಸಾಮಾನ್ಯ ಹೊರಗಿನ ಮಕ್ಕಳಾಗದಿದ್ದರೆ ಅವರು ವಂಧ್ಯ. ಮಕ್ಕಳು ಎರಡು ರೀತಿ. ಮಕ್ಕಳು ಯಾಕೆ ಬರೋದು ಅಂದರೆ ನಮ್ಮನ್ನು ನರಕದಿಂದ ಉದ್ಧಾರ ಮಾಡಲಿಕ್ಕೆ ಮಕ್ಕಳು ಬೇಕು. ಅದಕ್ಕೆ ಈ ಹೊರಗಿನ ಮಕ್ಕಳೇನಿದ್ದಾರೆ ಅವರು ಉದ್ಧಾರ ಮಾಡುತ್ತಾರಾ ಅಂದರೆ ಹೇಳ್ತಾರೆ, ವಾಮನ ನಾಮಕ ಭಗವಂತ, ನಮಗೆ ಜ್ಞಾನ ಇರುತ್ತಲ್ಲ ಆ ಜ್ಞಾನಕ್ಕೆ ಪ್ರೀತನಾಗಿ ವಾಮನ ನಾಮಕ ಭಗವಂತ ಪುನ್ನಾಮ ನರಕದಿಂದ ಉದ್ಧಾರ ಮಾಡುತ್ತಾನೆ ಅಂತ ಹೇಳ್ತಾರೆ. ಹಾಗಾದರೆ ಈ ಮಕ್ಕಳು ಬೇಡವಾ ಅಂದರೆ ಈ ಹೊರಗಿನ ಮಕ್ಕಳು ಮಾಡಿದಂಥ ಕ್ರಿಯೆಗೆ ನಿಜವಾದ ಮಗನಾದ ವಾಮನ ಪ್ರೀತನಾಗಿ ಇವರನ್ನು ಉದ್ಧಾರ ಮಾಡುತ್ತಾನೆ. ನಿಜವಾದ ಜ್ಞಾನವೇ ಮಗ ಎಂಬುದನ್ನು ಚೆನ್ನಾಗಿ ಹೇಳ್ತಾರೆ. ಆ ರೀತಿಯಲ್ಲಿ ಯಾರಿಗಾದರೆ ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರು ಜನ ಮಕ್ಕಳು ನಮಗೆ ಬೇಕು, ಮೂರು ಜನ ಮಕ್ಕಳು ಬೇಕು, ಜ್ಞಾನ, ಭಕ್ತಿ, ವೈರಾಗ್ಯ. ಈ ಮಕ್ಕಳೇ ನಮಗೆ ಆಗಲ್ಲ ಅಂಬುವ ಸ್ಥಿತಿ ಮಹಾವಂಧ್ಯ ಅಂತ ಹೇಳ್ತಾ ಇದ್ದಾರೆ. ವಂಧ್ಯ ಅಂಬುದು ಹೆಣ್ಣಿಗೆ ಹೆಂಗಸರಿಗೆ ಹೇಳಿದ್ದಲ್ಲ, ಅಂದರೆ ದೇವರೊಬ್ಬರೇ ಗಂಡಸರು ಸ್ವತಂತ್ರ, ಎಲ್ಲರೂ ಅಸ್ವತಂತ್ರರೇ ಅಂದರೆ ಹೆಣ್ಣೇ ಅಂತ ಹೇಳ್ತಾರೆ. ಆದ್ದರಿಂದ ಜ್ಞಾನಭಕ್ತಿ ವೈರಾಗ್ಯಾದಿ ಸುಪುತ್ರರನ್ನು ಪಡೆಯುವ ಅರ್ಹತೆಯೇ ಇಲ್ಲದವರಿಗೆ ಸುಪುತ್ರಪ್ರದೋ ಶೋಭನಕರವಾಗಿರತಕ್ಕಂಥ ಜ್ಞಾನಭಕ್ತಿ ವೈರಾಗ್ಯಾದಿ ಪುತ್ರರನ್ನು ಕೊಡತಕ್ಕಂಥದ್ದು ಈ ಪಾದೋದಕ, ಹಾಗೆ ಹೊರಗಿನ ಪುತ್ರರನ್ನು ಪಡೆಯಲಾರದೇ ಇರುವಂಥ ಸ್ಥಿತಿಯಲ್ಲಿರುವವರಿಗೆ ಆ ಪುತ್ರರನ್ನು ಕೊಡತಕ್ಕಂಥದ್ದು ಈ ಪಾದೋದಕ. ನನ್ನ ಹೇಳ್ತಾರೆ, ವ್ಯಂಗಸ್ವಂಗ ಸಮೃದ್ಧಿದೋ ವಿ ಅಂಗಸು ವ್ಯಂಗ ಅಂತ. ವಿ ಅಂಗ ಅಂದರೆ ವ್ಯಂಗ, ವಿಗತ ಅಂಗ ವ್ಯಂಗ, ಅಂಗಹೀನರಾದವರಿಗೆ ವ್ಯಂಗ ಸು ಅಂಗ ಸಮೃದ್ಧಿದು. ಯಾರಾದರೆ ವಿಗತಾನಿ ಅಂಗಾನಿ, ಯಾರಿಗೆ ಅಂಗಗಳಿಲ್ಲವೋ ತೇ ವ್ಯಂಗಾಹ. ಶೋಭನಕರವಾದ ಅಂಗಗಳು ಸ್ವಂಗ, ಅದಕ್ಕೆ ವ್ಯಂಗ ಸ್ವಂಗ ಸಮೃದ್ಧಿದೋ. ಯಾರಿಗೆ ಅಂಗಗಳೇ ಇಲ್ಲ, ಅಂಗಗಳಿಲ್ಲದವರಿಗೆ ಒಳ್ಳೆ ಅಂಗ ಸಮೃದ್ಧಿಯನ್ನು ಕೊಡತಕ್ಕಂಥದ್ದು ಈ ವಿಶೇಷವಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪಾದೋದಕ. ಹಾ, ಅಂಗಗಳ ಸಮೃದ್ಧಿಯನ್ನು ಕೊಡುತ್ತೆ. ಬಹಳ ಜನ ಅಲ್ಲಿಗೆ ಬಂದವರಿದ್ದಾರೆ, ಅಂಗ ಅದರ ಅದು ವ್ಯಂಗ ಆಗಿತ್ತು ಅಂದರೆ ಬಾಯಿ, ಅವರಿಗೆ ಉಚ್ಚಾರ ಮಾಡಲಿಕ್ಕೆ ಬರ್ತಿದ್ದಿಲ್ಲ. ಅಂಥವರು ಇವಾಗ ಒಳ್ಳೆ ಹಿಂದೂಸ್ತಾನಿ ಹಾಡುಗಾರಿಕೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ. ಹೌದು, ಅನೇಕ ಜನಕ್ಕೆ ಅನೇಕ ರೀತಿಯಾಗಿ ಅಂಗಗಳನ್ನು ಕೊಟ್ಟವರು, ಆ ಕೊಟ್ಟಂಥದ್ದು ರಾಯರ ಪಾದೋದಕ ಅಂತ ಹೇಳ್ತಾ ಇದ್ದಾರೆ. ವ್ಯಂಗ ಸ್ವಂಗ ಸಮೃದ್ಧಿದೋ ಇನ್ನ ಗ್ರಹ ಮಹಾ ಪಾಪಾಪಹಃ ತಂ ಶ್ರೇಯೇ. ಅಂದರೆ ಈ ಗ್ರಹಗಳು, ದುಷ್ಟಗ್ರಹಗಳು, ಅದರ ಮಹಾ ಪಾಪಾಪಹಃ ಅಂದರೆ ತುಂಬ ವಿಶೇಷವಾಗಿರತಕ್ಕಂಥ ಪಾಪ, ಮಹಾ ಮಹಾ ಪಾಪಗಳು ಮಾಡಿರ್ತಾರೆ, ಅಂಥ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು ರಾಘವೇಂದ್ರ ಸ್ವಾಮಿಗಳ ಪಾದೋದಕ. ಅದಕ್ಕೆ ಹೇಳ್ತಾರೆ, ಮಹಾಮಹಾ ಪಾಪಗಳು ಮಾಡಿಕೊಂಡದ್ದಕ್ಕೆ ನಮಗೆ ಮಹಾಮಹಾ ರೋಗಗಳ ಪ್ರಾಪ್ತಿ, ಮಹಾಮಹಾ ದುಃಖಗಳ ಪ್ರಾಪ್ತಿ. ವ್ಯಕ್ತಿಗಳಿಂದ ದುಃಖ, ರೋಗಗಳಿಂದ ದುಃಖ, ನಾನಾ ಪದಾರ್ಥಗಳಿಂದ ದುಃಖ, ಎಲ್ಲ ದುಃಖಕ್ಕೆ ಕಾರಣ ಯಾವುದು? ನಾವು ಮಾಡಿಕೊಂಡ ಮಹಾಪಾಪಗಳು. ನಮಗೆ ಈ ತೊಂದರೆ ಇಲ್ಲದೇ ಇರಬೇಕಾದರೆ ಆ ಮಹಾಪಾಪಗಳು ಪರಿಹಾರ ಮಾಡತಕ್ಕ ರಾಘವೇಂದ್ರ ಸ್ವಾಮಿಗಳ ಪಾದೋದಕವನ್ನು ನಾನು ಆಶ್ರಯ ಮಾಡುತ್ತೇನೆ. ಇನ್ನು ಹೇಳ್ತಾರೆ, ಗ್ರಹ ಅಪಹ ಅಂದರೆ ವಿಶೇಷವಾಗಿರತಕ್ಕಂಥ ಗ್ರಹಗಳು, ದುಷ್ಟಗ್ರಹಗಳು. ನಮ್ಮ ಪಾಪದಿಂದಾಗಿ ದುಷ್ಟಗ್ರಹಗಳು ಬರುತ್ತೆ, ಆ ಕಾಟ ಬರುತ್ತೆ. ಆದ್ದರಿಂದ ಆ ಗ್ರಹದ ಕಾಟ ಹಾಗೆಯೇ ಪಾಪಗಳು ಇವೆಲ್ಲವನ್ನ ಅಪಹಂತೀತಿ ಗ್ರಹ ಮಹಾಪಾಪಾಪಹ. ಅಂಥ ಪಾದೋದಕವಿದು, ಅಂಥ ಪಾದೋದಕವನ್ನು ನಾನು ಆಶ್ರಯ ಮಾಡುತ್ತೇನೆ. ಅಂದರೆ ರಾಘವೇಂದ್ರ ಸ್ವಾಮಿಗಳ ವಾಕನ್ನು ಆಶ್ರಯ ಮಾಡಿದರು, ಅವರ ಪಾದೋದಕವನ್ನು ನಾನು ಆಶ್ರಯ ಮಾಡುತ್ತೇನೆ, ಅವರ ಪಾದೋದಕಕ್ಕೆ ಅಂಥ ಮಹಿಮಾ ಇದೆ ಅಂತ ಚೆನ್ನಾಗಿ ತಿಳಿತಾರೆ. ಅದಕ್ಕೆ ನಾವು ಪಾದೋದಕ ತಗೊಳ್ಳುವವರೇ. ಎರಡು ವರ್ಗ ಇದೆ. ಪಾದೋದಕ ಅಂಬುದು ಪ್ರೋಕ್ಷಣೆ ಮಾಡಿಕೊಳ್ಳಬೇಕಷ್ಟೇ, ಕುಡಿಯಬಾರದು ಅನ್ನುವ ಒಂದು ವರ್ಗವಿದೆ. ಪಾದೋದಕ ಸ್ವೀಕಾರ ಮಾಡಬೇಕು ಅನ್ನುವ ವರ್ಗವೂ ಇದೆ. ಎರಡು ವರ್ಗಗಳು ಇವೆ. ಒಬ್ಬರ ಮೇಲೊಬ್ಬರು ಯುದ್ಧ ಪ್ರಕ್ರಿಯೆ ಮಾಡ್ತಾನೆ ಇರ್ತಾರೆ. ಯಾರದ್ದವರು ಮಾಡಿಕೊಂಡು ಹೋದರೆ ಆಯಿತು, ಒಟ್ಟಾರೆ ಆ ಪಾದೋದಕ ನಾನು ಮುಟ್ಟೋದೇ ಇಲ್ಲ ಅಂತ ಯಾರೂ ಹೇಳಲ್ಲ. ದೊಡ್ಡವರ ಪಾದೋದಕವನ್ನು ಶಿರದಲ್ಲಾದರೂ ಧಾರಣೆ ಮಾಡಿ, ಶಿರದಲ್ಲಿ ಧಾರಣೆ ಮಾಡಿ ಬಾಯಲ್ಲಿ ಕುಡಿಯುತ್ತೀರಾ, ಕುಡಿಯಿರಿ. ನಿಮ್ಮ ನಿಮ್ಮ ದೊಡ್ಡವರು ಹಾಕಿಕೊಟ್ಟ ಸಂಪ್ರದಾಯ ನೀವು ಮಾಡಿಕೊಳ್ಳಿ. ಇಲ್ಲದಿದ್ದರೆ ಈ ಅನವಸರ ಚರ್ಚೆಗಳಿಗೆ ಕಾರಣ ಆಗ್ತಾ ಇರುತ್ತೆ. ಈ ವಿಷಯಗಳಲ್ಲಿ ಅವರವರ ಅಭಿಪ್ರಾಯ ಇದೆಯಾ, ಅವರವರು ಇಟ್ಟುಕೊಂಡ್ರೆ ಆಯಿತು, ಅದರ ಕುರಿತು ಇನ್ನೊಬ್ಬರು ಕಾಮೆಂಟ್ ಮಾಡೋದು ಬೇಡ. ಅವರ ಪಾಡಿಗೆ ಅವರು ಸಾಧನೆ ಮಾಡಿಕೊಂಡ್ರೆ, ಈ ಸಾಧನೆ ನಮ್ಮದು ಸೋರು ಹೋಗ್ಲಿಕ್ಕೆ ಕಾರಣವೇ ಏನು ಅಂದರೆ ಒಬ್ಬರ ಕುರಿತು ಮಾತಾಡೋದು. ಹೌದು ತಾನೆ? ಹಾಂ, ದುಷ್ಟ ಅಂತ ಹೇಳುತ್ತೆ. ಒಬ್ಬರು ಇರ್ತಾರೆ, ಅವರು ಗುರುಗಳಲ್ಲಿ ಎಲ್ಲರೂ ಎಲ್ಲ ಗುರುಗಳಲ್ಲಿ ಭಕ್ತಿ ಇರುತ್ತೆ, ಅವರತ್ತೇನೋ ಒಂದು ಅವರ ಹಿರಿಯರು ಯಾರೋ ಎಲ್ಲ ಹೇಳಿರ್ತಾರಲ್ಲ, ಅವರು ಒಂದು ಸಂಪ್ರದಾಯ ಇಟ್ಕೊಂಡಿರ್ತಾರೆ, ಪಾದೋದಕ ನಾವು ಕುಡಿಯಲ್ಲ ಅಂತಿರ್ತಾರೆ. ಅದಕ್ಕೆ ಈ ಪಾದೋದಕ ಸ್ವೀಕಾರ ಮಾಡುವಂಥವ್ರು ಅವ್ರ ಪಾಡಿಗೆ ಒತ್ತುಕೊಂಡಿರ್ಬೋದಲ್ಲ, ಇಲ್ಲ ಅವ್ರ ಮೇಲೆ ಒಗ್ಗರಣೆ ಕೊಡ್ತಾರೆ. ಏನು ಅಂತ ಅಂದರೆ, ಈ ಪಾದೋದಕ ತಗೊಂಬಲ್ಲ ಅಂತ ಹೇಳ್ತಾರೆ, ಮತ್ತೆ ಗುರುಗಳಿಗೆ ಪಂಚಾಮೃತ ಮಾಡಿರ್ತಾರಲ್ಲ, ಆ ಪಂಚಾಮೃತ ಅವರ ಪಾದದ ಮೇಲೆ ಬಿದ್ದಿರುತ್ತಲ್ಲ, ಆ ಪಾದದ ಮೇಲೆ ಬಿದ್ದ ಪಂಚಾಮೃತವನ್ನು ತಂಬಿಗೆ ತಂಬಿಗೆ ಕುಡಿತಾರೆ, ಆ ಪಾದದ ಮೇಲೆ ಬಿದ್ದ ನೀರನ್ನು ಕುಡಿಯಲ್ಲ, ಇದೇನು ಅಂತ ಇವರು ಅವರಿಗೆ ಒಗ್ಗರಣೆ. ಹೌದು ತಾನೆ? ಯಾಕೆ ನಮಗೆ ಗುರುಗಳ ಪಾದೋದಕಕ್ಕೆ ಇಬ್ಬರೂ ಗೌರವ ತೋರ್ತಾ ಇದ್ದಾರೆ ಅಷ್ಟು ನಮಗಿದ್ದರೆ ಸಾಕು. ಇಲ್ಲಿ ನಮ್ಮ ಸಾಧನೆ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ, ಇನ್ನೊಬ್ಬರ ಕುರಿತು ಕಾಮೆಂಟ್ ಮಾಡಿ ಅವರ ಮನಸ್ಸು ನೋಯಿಸುವುದರಲ್ಲಿ ನಮ್ಮ ಸಾಧನೆಯೆಲ್ಲ ಸೋರಿ ಹೋಗ್ತಾ ಇದೆ. ಒಬ್ಬರ ತಂಟೆಗೆ ಹೋಗೋದು ಬೇಡ, ಅವರವರ ಸಂಪ್ರದಾಯ ಅವರಿಗಿರಲಿ. ದೊಡ್ಡವರ ಬಗ್ಗೆ ಗೌರವ ಇದೆಯಾ ಇಲ್ವ ಸಾಕಷ್ಟೆ, ನಮ್ಮದು ನಾವು ಮಾಡಿಕೊಂಡು ಹೋಗೋಣ ಅಷ್ಟೆ. ಇನ್ನು ವಿಶೇಷವಾಗಿರತಕ್ಕಂಥ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಯತ್ಪಾದಕಂಜರಜಸ ಪರಿಭೂಷಿತಾಂಗಾಃ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ತದ್ದರ್ಶನಂ ದುರಿತಕಾನನ ದಾವಭೂತಂ. ಯಾವ ಭಕ್ತರು, ವಿಶೇಷವಾಗಿ ಯಾರು ಭಕ್ತರಿದ್ದಾರೋ ಅಂಥ ಭಕ್ತರ ದರ್ಶನ ಅಂದರೆ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅವರ ಲಕ್ಷಣ ಎಲ್ಲ ಹೇಳ್ತಾರೆ, ಅಂಥ ಭಕ್ತರ ತೇಷಾಂ ದರ್ಶನಂ ಅವರ ದರ್ಶನ ಏನಿದೆ, ದುರಿತ ಕಾನನ ದಾವಭೂತಂ. ರಾಘವೇಂದ್ರ ಸ್ವಾಮಿಗಳ ಭಕ್ತರ ದರ್ಶನ ಮಾಡಿದರೆ, ರಾಯರ ದರ್ಶನ ಬೇರೆ, ರಾಯರ ಭಕ್ತರ ದರ್ಶನ ಮಾಡಿದರೆ ದರ್ಶನ ಮಾಡಿದವರ ದುರಿತ ನಾನಾ ಪಾಪಗಳು ಅದರಿಂದ ಬಂದಿರತಕ್ಕಂಥ ಕಷ್ಟಗಳು ಅದೇ ದೊಡ್ಡ ಕಾಡು, ಕಗ್ಗತ್ತಲೆಯಿಂದ ಕೂಡಿದಂಥ ಕಾಡು, ಭೀಕರ ಕಾಡು, ಅದಕ್ಕೆ ಬೆಂಕಿಯಂತೆ ಇರುತ್ತೆ. ಏನದು? ರಾಘವೇಂದ್ರ ಸ್ವಾಮಿಗಳೆಲ್ಲ ಅಲ್ಲಿವರೆಗೂ ಹೋಗಿಲ್ಲ, ರಾಘವೇಂದ್ರ ಸ್ವಾಮಿಗಳ ಭಕ್ತ ಭಕ್ತರು ಯಾರಿದ್ದಾರೆ ಅವರ ದರ್ಶನ ಮಾಡಿದರೆ ಸಾಕು, ನಮ್ಮ ಎಲ್ಲಾ ಪಾಪಗಳು ಸುಟ್ಟು ಹೋಗುತ್ತೆ ಅಂತ. ನೋಡ್ತಾ ಇರ್ತೀವಲ್ಲ, ಮಠಕ್ಕೆ ಬರ್ತಿರ್ತೀವಿ, ಎಲ್ಲರೂ ಬರ್ತಿರ್ತಾರೆ. ಗುರಿ ರಾಯರ ಬೃಂದಾವನ ಮೇಲೆ ಇರುತ್ತೆ, ರಾಯರ ದರ್ಶನ ಮಾಡಬೇಕು ಅಂತಿರುತ್ತೆ, ಒಳ್ಳೆಯದು. ಆದರೆ ಆ ರಾಯರ ಮೇಲೆ ಭಕ್ತಿ ಇರುವಂಥ ಭಕ್ತರಿರ್ತಾರಲ್ಲ, ಅವರ ಬೆಲೆ ನಮ್ಮ ತಲೆಗೆ ಗೊತ್ತಿರಲ್ಲ. ಅದಕ್ಕೆ ಏನಾಗ್ತಾ ಇರುತ್ತೆ, ಆ ಬಂದ ಭಕ್ತರನ್ನು ಹೀಯಾಳಿಸಿ ನುಡಿಯೋದು, ಏ ಸರ್ಕೊಳ್ಳಿ, ಅವರನ್ನು ಇನ್ನೇನು ಅವ್ರ ಹೆದರು ಓಡೋಗ್ಬೇಕು ಹಾಗೆ ಚಾಯ್ ಬೊಯ್ ಅಂತ. ಹಾಗೆ ಹೇಳಿದರು, ರಾಯರ ಭಕ್ತರಿಗೆ ಮನಸ್ಸು ನೋಯಿಸಿದರೆ ರಾಯರಿಗೂ ಮನಸ್ಸು ನೋಯುತ್ತೆ. ಹೌದಾನೆ, ಏನು ಬೇಕಾದರೂ ಮಾಡಿ, ಸಾಧನೆ ಮಾಡಿ, ಮಠ ಕಟ್ಟಿ, ಮಠ ಮೇಂಟೇನ್ ಮಾಡಿ, ಏನು ಬೇಕಾದರೂ ಮಾಡಿ, ರಾಯರ ಭಕ್ತರಿಗೆ ನೋವು ಕೊಡದೇ ಮಾಡದ್ರ ಅದು ರಾಯರಿಗೆ ಪ್ರೀತಿ. ಅಲ್ಲೇನಾಗುತ್ತೆ, ಸಾಮಾನ್ಯವಾಗಿ ಒಂದು ಅಧಿಕಾರ ಅಂತ ಎಲ್ಲಾದರೂ ಬಂದ ಕೂಡಲೇ ಆ ಅಧಿಕಾರ ಬಂದಾಗ ಯಾರ ಬಾಯಿ ಚುರುಕಾಗಿ ಇನ್ನೊಬ್ಬರನ್ನು ನೋಯಿಸಲ್ಲವೋ ಅವರು ಆ ಅಧಿಕಾರಕ್ಕೆ ತಕ್ಕ ವ್ಯಕ್ತಿಗಳು ಅಂತ ಅರ್ಥ. ಅಧಿಕಾರಕ್ಕೆ ತಕ್ಕ ವ್ಯಕ್ತಿಗಳು ಅಂತ ಅರ್ಥ. ಆದ ಕಾರಣ ಏನು ಬಾಯಿ ಬಹಳ ಚುರುಕಾಗಿ ಬಿಡ್ತಾ ಇರುತ್ತೆ, ಬಹಳ ಚುರುಕಾಗಿ ಬಿಡ್ತಾ ಇರುತ್ತೆ. ಅತ್ತ ರಾಯರನ್ನು ಪೂಜಾ ಮಾಡುವ ಬ್ರಾಹ್ಮಣರು ಏನಿರ್ತಾರೆ ಅವರನ್ನು ಮನಸ್ಸು ನೋಯುವಂತೆ ಮಾತಾಡುವಂಥ ಪ್ರವೃತ್ತಿ, ಹಾಗೆ ಬಂದಂಥ ಭಕ್ತರಿಗೆ ವಿಚಿತ್ರವಾಗಿ ನೋವು ಮಾಡುವಂಥ ಪ್ರವೃತ್ತಿ ಅದು ನಮ್ಮಲ್ಲಿರಬಾರದು. ಬಂದ ಭಕ್ತರಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ರಾಯರು ನಮ್ಮನ್ನಿಟ್ಟಿದ್ದಾರೆ. ಇಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ, ಅಂದರೆ ರಾಯರ ಪ್ರೀತಿಗಾಗಿಯೇ ಸೇವಾ ಮಾಡತಕ್ಕಂಥವರು ತುಂಬ ಜನ ಮಠಗಳಲ್ಲಿದ್ದಾರೆ, ಅವರಿಗೆಲ್ಲರಿಗೂ ನಮಸ್ಕಾರ. ಹೌದು, ರಾಯರ ಪ್ರೀತಿಗಾಗಿ, ರಾಯರ ಭಕ್ತರ ಸಂತೋಷಕ್ಕಾಗಿ ಯಾರಿಗೂ ನೋವು ಕೊಡದೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡತಕ್ಕಂಥ ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ನಮಸ್ಕಾರ. ಆದರೆ ಇನ್ನು ಯಾರಾದರೆ ಮನಸ್ಸು ಚೆನ್ನಾಗಿರಬಹುದು, ಮಾತು ಕಟುವಾಗಿದ್ದು, ಎಲ್ಲರ ನೋವು ಕೊಡತಕ್ಕಂಥ ಪ್ರವೃತ್ತಿ ಯಾರಾದರೂ ಇದ್ದರೆ ಅದು ಬದಲು ಮಾಡಿಕೊಂಡ್ರೆ ರಾಯರಿಗೆ ಬಹಳ ಪ್ರೀತಿಯಾಗುತ್ತೆ. ಇಲ್ಲಿ ರಾಯರ ದರ್ಶನ ಅಲ್ಲ, ರಾಯರ ಮೇಲೆ ಏನು ವಿಶೇಷವಾಗಿ ಪ್ರೀತಿ ಮಾಡುತ್ತಾರಲ್ಲ ಅವರನ್ನು ನೋಡಿದರೆ ನಮ್ಮ ಪಾಪ ಹೋಗುತ್ತೆ ಎಂಬ ಸಬ್ಜೆಕ್ಟೇ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ರಾಯರ ದರ್ಶನಕ್ಕೆ ಬರ್ತೀವಿ, ಮುಂದೆ ಇದನ್ನು ತಳ್ಳಿ ಬಿಡ್ತೀವಿ, ನಾವು ಬೇಡಪ್ಪ. ಅದಕ್ಕೆ ರಾಯರಿಗಿಂತ ಮೊದಲು ನಮ್ಮ ಹೋದ ಕೂಡಲೇ ಕಾಣಿಸೋದು ರಾಯರ ಭಕ್ತರೇ. ಹೌದಾನೆ, ದೋಷಗಳಿರಲಿ ಬೇಕಾದಷ್ಟು ಇರಲಿ, ಅವರವರಲ್ಲಿ ದೋಷ ಇಲ್ಲದೆ ಇರೋ ಯಾರು, ಆದರೆ ರಾಯರ ಭಕ್ತಿ ಇದೆಯಲ್ಲ, ಅಂಥ ಭಕ್ತರನ್ನು ಮೊದಲು ಕಂಡ ಕೂಡಲೇ ಯಪ್ಪ ನನ್ನ ಪಾಪಗಳೆಲ್ಲ ಸುಟ್ಟೋಯಿತು ಅಂತ ಆನಂದ ಪಡಬೇಕು. ಭಕ್ತರಿಗೆ ಮೊದಲು ಕೈ ಜೋಡಿಸಬೇಕು, ನಂತರ ರಾಯರಿಗೆ ಕೈ ಜೋಡಿಸಬೇಕು. ಸ್ವಾಮಿ ಇಂಥ ಭಕ್ತರ ದರ್ಶನ ಕೊಟ್ಟರಲ್ಲ ನಮಗೆ, ಬಹಳ ಆನಂದ ಆಯಿತು ಸ್ವಾಮಿ ಅಂತ ಅವರ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಆ ಭಕ್ತರ ಲಕ್ಷಣ ಏನೇನು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಯತ್ಪಾದ ಕಂಜರಜಸ ಪರಿಭೂಷಿತಾಂಗಾ, ಏನು ಹೇಳ್ತಾ ಇದ್ದಾರೆ, ಯಾರಾದರೆ ಆ ಭಕ್ತರ ಲಕ್ಷಣ ಏನು ಅಂದರೆ ರಾಯರ ಪಾದ ಕಮಲದ ರಜಸ್ಸು, ಪಾದ ಧೂಳಿಯಿಂದ ವಿಶೇಷವಾಗಿ ಅವರ ಅಂಗಗಳೆಲ್ಲ ಪವಿತ್ರ ಆಗಿರುತ್ತೆ, ಭೂಷಿತವಾಗಿರುತ್ತೆ. ಹೇಗೆ ನಾವು ಯಾರಾದರೂ ಒಳ್ಳೆ ಆಭರಣಾದಿಗಳನ್ನು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ ನೋಡ್ತೀವಿ, ಅದಕ್ಕಂದು ಈ ಆಭರಣಗಳು ಹಾಕ್ಕೊಂಡ್ರೆ ಏನು ದುಡ್ಡು ಬೇಕಾದಷ್ಟಿರಬಹುದು, ಅದರಿಂದ ಒಂದು 20 ಕೆಜಿ ಬಂಗಾರ ತಂದು ಹಾಕ್ಕೋಬಹುದು. ಹೊರಿಯೋದು ಹೇಗೆ, ಅದು ಬಿಸಿಲ ಕಾಲ, ಮೈಮೇಲೆ ಯಾವುದು ಬೇಡಪ್ಪ ಅಂತ ಇರೋ ಕಾಲಕ್ಕೆ ಆ 20 ಕೆಜಿ 10 ಕೆಜಿ ಹಾಕ್ಕೊಂಡು ಓಡಾಡಿದರೆ ಯಪ್ಪ ಯಾವಾಗ ಬಿಟ್ಟು ಬಿಡ್ತೀವ ಅಂತ ಇರ್ತೀವಿ. ಈ ಭೂಷಣಗಳೆಲ್ಲ ಪರ್ಮನೆಂಟ್ ಅಲ್ಲ, ಕದ್ಕೊಂಡು ಹೋಗ್ಬಿಡ್ತಾರೆ. ಕಿವಿಗೆ ತುಂಬ ಹಾಕ್ಕೊಂಡ್ರ ಪಕ್ಕದಲ್ಲಿ ಬರ್ತಾನೆ, ಕಿವಿಯೇ ಕತ್ತರಿಸ್ಕೊಂಡು ಹೋಗ್ಬಿಡ್ತಾನೆ. ಈ ಭೂಷಣಗಳೆಲ್ಲ ನಮ್ಮನ್ನೇ ಕತ್ತರಿಸು, ಈ ಭೂಷಣ ಬೇಡ, ಇನ್ಯಾವ ಭೂಷಣ ಹಾಕ್ಕೊಂಬೋಣ ಅಂದರೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪಾದ ಕಮಲ ಧೂಳಿ ಏನಿದೆಯಲ್ಲ ಅದು ಒಳ್ಳೆ ಭೂಷಣ, ಅದು ಮೈಯೆಲ್ಲ ಧಾರಣೆ ಮಾಡಿ, ಮೈಯೆಲ್ಲ ಧಾರಣೆ ಮಾಡೋಣ. ಇದನ್ನು ಹೇಳುತ್ತಾರೆ ಎಲ್ಲಿ? ಶ್ರೀನಿವಾಸ ಕಲ್ಯಾಣದಲ್ಲಿ ಪದ್ಮಾವತಿ ದೇವಿಯ ಹತ್ತಿರ ಯಾರು ಬರ್ತಾರೆ ಅಂದರೆ ನಾರದರು ಬರ್ತಾರೆ. ವೃದ್ಧರಾಗಿ ಜಟಾಧಾರಣೆ ಮಾಡಿಕೊಂಡು ಬರ್ತಾರೆ, ಅಲ್ಲೊಂದು ಶಬ್ದ ಪ್ರಯೋಗ ಮಾಡ್ತಾರೆ. ಧೂಳಿ ಧೂಸರಿ ತಾಂಗಶ್ಚ ಕರ್ಪೂರ ಸದೃಶ ದ್ಯುತಿಹಿ ಅಂತ ಹೇಳ್ತಾರೆ. ಮೈಯೆಲ್ಲ ಧೂಳಿ ಬಳಕೊಂಡು ಹೋಗಿದಂತೆ, ಆದರೆ ಕರ್ಪೂರದಂತೆ ಹೊಳಿತಾ ಇದ್ದಾರೆ. ಅಲ್ಲ, ಧೂಳಿ ಬಡ್ಕೊಂಡು ಹೋಗಿದ್ರೆ, ಧೂಳಿಯೆಲ್ಲ ತುಂಬಿದ್ರೆ ಕರ್ಪೂರದಂತೆ ಹೇಗೆ ಹೊಳಿತಾ ಇದ್ದಾರೆ ಅಂದರೆ, ಕಂಡ ಕಂಡವ ಧೂಳಿಯಲ್ಲ, ದೊಡ್ಡವರ ಪಾದ ಧೂಳಿ ಮೈಯೆಲ್ಲ ಧಾರಣೆ ಮಾಡಿದ್ದಕ್ಕೆ ಕರ್ಪೂರದಂತೆ ಹೊಳಿತಾ ಇದ್ದಾರೆ. ಇದು ರಾಘವೇಂದ್ರ ಸ್ವಾಮಿಗಳ ಪಾದ ಪದ್ಮ ಪರಾಗ, ಆ ಧೂಳಿಯನ್ನು ಮೈಯೆಲ್ಲ ಧಾರಣೆ ಮಾಡಬೇಕು. ಅದಕ್ಕಂದ್ರು ಅದು ಹಚ್ಕೊಂಡ್ರೆ ಏನು ಬರತ್ರಿ, ಯಾರನ್ನ ಕೇಳಬೇಕು ಅಂದರೆ ನಮ್ಮ ಕೌತಾಳದ ಗುರುಜಗನ್ನಾಥದಾಸರನ್ನು ಕೇಳಿ ಸರಿಯಾಗಿ ಉತ್ತರ ಕೊಡ್ತಾರೆ. ಹೇಳ್ತಾರೆ, ರಾಘವೇಂದ್ರರ ಪಾದ ಪದುಮ ಪರಾಗ ಸ್ಪರ್ಶದ ಲೇಷ ಮಾತ್ರದಲ್ಲಿ ರಾಯರ ಪಾದದ ಧೂಳಿ ಪೂರ್ಣ ಹಚ್ಕೊಂಡಿಲ್ಲ, ಚೂರು ಟಚ್ ಆಗಿದ್ದಕ್ಕೇನಾಯಿತು ನನಗೆ ಅದು ಹೇಳ್ತಾರೆ ಅನುಭವ. ಓದದಲೆ ಸಿರಿ ಬ್ರಹ್ಮವಿದ್ಯಾ ನನಗೆ ಬಂತು ಅಂತ ಹೇಳ್ತಾರೆ. ಅಂಥ ಪವರ್ಫುಲ್ ರಾಯರ ಪಾದ ಧೂಳಿ. ಹಾ, ಚೆನ್ನಾಗಿದೆ ಸಬ್ಜೆಕ್ಟ್, ಬಹಳ ಚೆನ್ನಾಗಿದೆ. ಅದು ರಾಯರು ಭೂಮಿಯ ಮೇಲೆ ಓಡಾಡುವಾಗ ಅವರ ಪಾದ ಧೂಳಿ ಸಿಕ್ತಿತ್ತಪ್ಪ, ಈಗಲೂ ಸಿಗುತ್ತೆ. ಅದು ಹೇಳ್ತಾರೆ, ರಾಯರಿಗೆ ಅಭಿಷೇಕ ಮಾಡಿದರೆ, ಅವರ ಪಾದಕ್ಕೆ ಅಭಿಷೇಕ ಮಾಡಿದರೆ ಪಾದ ಧೂಳಿ ಸಿಗುತ್ತಲ್ವ, ಅಲ್ಲಿ ಧೂಳಿ ಎಲ್ಲಿರತ್ರಿ, ಮಂತ್ರಾಕ್ಷ ಇರುತ್ತೀರಿ. ಅದಕ್ಕೆ ಹೇಳ್ತಾರೆ, ಮಂತ್ರಾಲಯಕ್ಕೆ ಹೋದರೆ ಹಳೆ ಮಂತ್ರಾಲಯ ನೆನಪಿದೆಯಾ? ಹಳೆ ಮಂತ್ರಾಲಯ ಅಂದರೆ ಸುತ್ತು ಬಂಡೆಗಳಿದ್ದಿಲ್ಲ ರಾಯರ ಸುತ್ತು, ಆ ಕಾಂಪೌಂಡಲ್ಲಿ ಆ ವಿಶೇಷವಾದ ಪ್ರದಕ್ಷಿಣೆ ಹಾಕ್ತಕ್ಕಂಥ ರಥೋತ್ಸವ ಬರತಕ್ಕಂಥ ಏನು ಆ ವಿಶೇಷವಾದ ಆ ಪ್ರಹರಿ ಇದೆಯಲ್ಲ, ಅಲ್ಲಿ ಬಂಡೆ ಇದ್ದಿಲ್ಲ. ನಾವೆಲ್ಲ ಹೋದವರು, ಅಲ್ಲಿ ಮಣ್ಣಿತ್ತು, ಉಸುವಿತ್ತು. ಪ್ರದಕ್ಷಿಣೆ ಮಾಡಿದರೆ ಒಳ್ಳೆ ಟ್ರೀಟ್ಮೆಂಟ್ ಆಗ್ತಾ ಇತ್ತು, ಆಕ್ಯುಪಂಕ್ಚರ್ ಎಲ್ಲಿಗೆ, ಆ ಉಸುಬೆಲ್ಲ ಚುಚ್ಚಿಕೊಂಡು ಮೊಣಕಾಲೆಲ್ಲ ಕೆಂಪಗಾಗ್ತಾ ಇತ್ತು. ಯಾಕದು ಹೇಳ್ತೀರಾ, ರಾಯರು ಆ ಜಾಗದಲ್ಲಿ ಓಡಾಡಿದ್ದಾರಲ್ಲ, ಆ ಓಡಾಡಿದ ಧೂಳು ಈಗೂ ಇದೆ, ಈಗೂ ಇದೆ ಅಲ್ಲಿ. ಸರಿಯಪ್ಪ, ಅವರು ಓಡಾಡಿದ ಕಾಲಕ್ಕೆ ಆ ಧೂಳು ಯಾವಾಗ ಹೊರಟು ಹೋಗಿರುತ್ತೆ ಅಂತೀರಾ? ಈಗ ಅಲ್ಲಿ ಏನು ಧೂಳು ಇದೆಯಾ? ಹೌದಾ, ರಾಯರು ಒಳಗಿದ್ದಾರಾ ವೃಂದಾವನದಲ್ಲಿ? ಹೌದಾ, ಅದು ಮಂತ್ರಾಲಯ ಆಗಿರಬಹುದು, ನಿಮ್ಮ ನಿಮ್ಮ ಮನೆ ಪಕ್ಕದಲ್ಲಿ ಮಠ ಆಗಿರಬಹುದು, ಒಳಗಿದ್ದ ರಾಯರು ಎಲ್ಲ ಕಡೆ ಓಡಾಡ್ತಾರೆ, ಭಕ್ತರಿಗಾಗಿ ಬರ್ತಾರೆ. ರಾಯರು ವೃಂದಾವನದ ಸುಮ್ಮನೆ ಕೂತಿರಲ್ಲ, ತಿರುಗಾಡ್ತಾರೆ. ಎಲ್ಲಿ ತಿರುಗಾಡ್ತಾರೆ ಅಂತೀರಾ? ರಥೋತ್ಸವ ಮಾಡ್ತಿರಲ್ರಿ, ರಥೋತ್ಸವ ಮಾಡೋ ಕಾಲಕ್ಕೆ ಬರೇ ರಥ ತಿರುಗತ್ತಾ, ರಾಯರು ಬಿಡ್ತಾರೆ ಇಲ್ವೋ? ಅವಾಗ ಆ ಧೂಳಿಗೆಲ್ಲ ರಾಯರ ಸ್ಪರ್ಶ ಆಗತ್ತಾ? ರಾಯರು ನಡ್ಕೊಂಡು ಬರ್ತಾರಲ್ಲಿ. ಯಾರಾದರೆ ಅಯ್ಯೋ ಈ ಪಾದಧೂಳಿ ಬೇಕು, ನನ್ನ ಸುತ್ತು ರಾಮಚಂದ್ರ ಇದ್ದಾನೆ, ಅವನ ಪಾದಧೂಳಿಯನ್ನು ಧಾರಣೆ ಮಾಡಬೇಕು ಅಂತ ಯಾವ ಜ್ಞಾನಿಗಳು ಬರ್ತಾರೋ ಅದರ ಲೋಪ ಆಗಬಾರ್ದು ಅಂತ ರಾಯರು ತಿರುಗಾಡ್ತಾರಂತೆ. ರಾಯರು ತಿರುಗಾಡಿದ ಉದ್ದೇಶ ನನ್ನ ಕಾಲು ಧೂಳಿ ಎಲ್ಲರೂ ಹಾಕ್ಕೊಳ್ಳಿ ಅಂತಲ್ಲ, ನನ್ನ ಸುತ್ತು ರಾಮಚಂದ್ರ ಇದ್ದಾನೆ, ಅವನ ಪಾದಧೂಳಿ ಇದು, ಅದನ್ನು ಯಾರು ಧಾರಣೆ ಮಾಡ್ತಾರೋ ಜ್ಞಾನಿಗಳು, ಅದರ ಲೋಪ ಆಗಬಾರ್ದು ಅಂತ ರಾಯರು ಮಂತ್ರಾಲಯದಲ್ಲೂ ತಿರುಗಾಡ್ತಿದ್ದಾರೆ, ಅನೇಕ ಜನರ ದರ್ಶನ ಕೊಟ್ಟಿದ್ದಾರೆ. ನೀವು ಎಲ್ಲೆಲ್ಲಿ ಇಟ್ಕೊಂಡಿದ್ದೀರೋ ಮೃತ್ತಿಕಾ ವೃಂದಾವನ, ಮಠಗಳಲ್ಲಿ ಮಾತ್ರ ಅಲ್ಲ ಮನೆಗಳಲ್ಲೂ ತಿರುಗಾಡ್ತಾ ಇದ್ದಾರೆ. ಏನು ನಿಮ್ಮನೇಲಿ ದೂರ ಇರುತ್ತಲ್ಲ ಅದರ ಮೇಲೆ ರಾಯರ ಪಾದಮುದ್ರೆ ಬೀಳ್ತಾ ಇದೆ, ಅದೇ ತಲೆ ಮೇಲೆ ಹಾಕ್ಕೊಳ್ಳಿ. ರಾಯರ ಮಠದಲ್ಲಿ ವೃಂದಾವನದ ಸುತ್ತ ಏನು ವಿಶೇಷವಾದ ಮಣ್ಣಿರುತ್ತೆ ಅಂದರೆ, ರಾತ್ರಿ ಎಲ್ಲರೂ ಮನೆಗೆ ಹೋಗ್ತಾರೆ, ಬೀಗ ಹಾಕ್ತಾರೆ, ಬೆಳಗ್ಗೆದ್ದು ಬರ್ತೀರಾ, ಕಸ ಬಳಿಲಿಕ್ಕಿಂತ ಮೊದಲು ಬಂದರೆ ಒಳಗೆ ಧೂಳಿ ಇರುತ್ತಲ್ಲ ಅದನ್ನು ತಲೆ ಮೇಲೆ ಹಾಕ್ಕೊಳ್ಳಿ, ಅಲ್ಲಿ ರಾಯರ ಪಾದ ಧೂಳಿಯೇ ಅದು, ಎರಡು ಮಾತಿಲ್ಲ. ಹೌದಲ್ಲವೇ? ನಾವು ಆ ಕಸ ಎಲ್ಲ ಹೊರಗೆ ಹಾಕಿದ ಮೇಲೆ, ಧೂಳಿ ಎಲ್ಲ ಹೊರಗೆ ಹಾಕಿದ್ಮೇಲೆ ಫ್ರೆಶ್ ಆಗಿ ಹೋಗ್ತೀವಿ ಒಳಕ್ಕೆ, ಅದಕ್ಕೆ ನಾವು ಫ್ರೆಶ್ ಆಗಿ ಹೀಗೆ ಇರ್ತೀವಿ. ಆ ಪಾದ ಧೂಳಿಯನ್ನು ಧಾರಣೆ ಮಾಡಬೇಕು. ರಾಯರ ಭಕ್ತರು ಓಡಾಡಿದ ಪಾದ ಧೂಳಿಯಲ್ಲಿ ರಾಯರ ಪಾದ ಧೂಳಿ ಇರುತ್ತಲ್ವಾ? ನಾವು ಹೈಗ್ರೇಡ್, ನಾವು ರಾಯರದ್ದು ಮಾತ್ರ ಧಾರಣೆ ಮಾಡಿದ್ವಿ, ಭಕ್ತರ ಧಾರಣೆ ಮಾಡಲ್ಲ. ಕರ್ನೂಲಲ್ಲಿ ಶೇಟ್ರಿದ್ರು, ಅವರು ಮನೆಗೆ ಭಾಗವತ ಪಾರಾಯಣ ಮಾಡಿಸ್ಲಿಕ್ಕೆ ಅನೇಕ ಜನ ಬ್ರಾಹ್ಮಣರು ಕರೆಸಿದರು. ಅವರೆಲ್ಲರೂ ಪಾರಾಯಣ ಮಾಡಿದರು. ಆ ಪಾರಾಯಣ ಮಾಡುವಾಗ ಅವ್ರಿಗೆ ಗೊತ್ತಲ್ಲ, ಒಂದು ಹಾಸಿಗೆ ಥರ, ಹಾಸಿ ಕೂಡಲಿಕ್ಕೆ ಹಾಸಿಗೆ ಥರ ಇರುತ್ತೆ, ಅದ್ರ ಮೇಲೆ ಬಿಳಿ ಬಟ್ಟೆ ಹಾಕ್ತಾರೆ. ಅವ್ರು ಹಾಕಿದರು. ನಾವಲ್ಲಿ ಚಿಕ್ಕ ಹುಡುಗರು, ಅಲ್ಲೇ ಹೋಗಿದ್ವಿ. ಹೋದಾಗ ಎಲ್ಲರೂ ಹೊರಟರು, ನಮ್ಮನ್ನು ಸ್ವಲ್ಪ ಇರಬೇಕು ಅಂತ ಹೇಳಿದರು. ನಾನು ಮಠದಲ್ಲಿ ನಮ್ಮ ತಂಬಿಳಿ ಸಾಂಬಳವಾಗಿದ್ದರು, ಅವರ ಪೈಕಿ ಅಲ್ಲಿ ಹೋಗಿದ್ವಿ ನಾವು, ಸ್ವಲ್ಪ ಇರು ಆಚಾರ್ಯ ಅಂತ ಹೇಳಿದರು. ಹುಡುಗರೆಲ್ಲರಿಗೂ, ನಾವೆಲ್ಲ ಅಲ್ಲಿದ್ವಿ. ಆವಾಗ ನೋಡ್ತೀವಿ ಆ ಬಟ್ಟೆಯೆಲ್ಲ ಮೆಲ್ಲಕ್ಕೆ ತೆಗೆದು ಎಲ್ಲರೂ ಕೂತದ್ದು, ಎಲ್ಲ ಒಂದು ಕಡೆ ನೋಡಿದರೆ ಇಷ್ಟು ಧೂಳಿ ಬಂತಲ್ಲಿ. ನಾವು ಎಲ್ಲಿ ತಿಪ್ಪೆಯಲ್ಲಿ ಹಾಕ್ತಾರೆ ಅಂತ ನೋಡಿದರೆ ಅದೆಲ್ಲ ಡಬ್ಬಿಗೆ ಹಾಕುವಂತ ಇದ್ದಾರೆ ಅವರು. ಆಚಾರ ಸ್ವಾಮಿ, ನಮ್ಮ ಸ್ವಾಮಿಗಳು ಅಲ್ಲೇ ಇದ್ರು, ಇದೇನಿದು ಅಂತ ಕೇಳಿದರೆ, ಇಲ್ಲ ಈ ಧೂಳಿಯನ್ನು ನಿತ್ಯ ಹಾಕ್ಕೊಂತೀವಿ, ಭಾಗವತ ಪಾರಾಯಣ ಮಾಡುವವರ ಪಾದ ಧೂಳಿ ನಿತ್ಯ ಹಾಕ್ಕೊಂಡ್ರೆ ನಮಗೆ ಭಾಳ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರ ವೃದ್ಧಿ, ಆರೋಗ್ಯ ವೃದ್ಧಿ ಎಲ್ಲ ಆಗುತ್ತೆ, ಅದಕ್ಕೆ ಇಟ್ಕೊಂತೀವಿ. ನಾವ ಮಹಾಜ್ಞಾನಿಗಳು, ಯಾವ ಭಕ್ತರ ಪಾದ ಧೂಳಿಯನ್ನು ತಲೆಯನ್ನು ಹಾಕ್ಕೊಳ್ಳಲ್ಲ ಅಲ್ವೇ? ನಮ್ಮಷ್ಟು ಅಹಂಕಾರ ಯಾರಿಗೂ ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ರಾಯರ ಭಕ್ತರು ಚಿಕ್ಕ ಚಿಕ್ಕ ಹುಡುಗರೇ ಇರಬಹುದು, ಯಾರೇ ಇರಬಹುದು, ಅವರೆಲ್ಲ ತಿರುಗಾಡಿದ್ದು ಅಲ್ಲಿ ರಾಯರು ಇರ್ತಾರೆ. ಹೌದಲ್ವೋ? ಆ ಪಾದ ಧೂಳಿಯನ್ನು ತರಲೆ ಮಾಡಿ ಧಾರಣೆ ಮಾಡ್ಕೊಂಬೋಣ. ರಾಯರೇ ತಿರುಗಾಡಿರ್ತಾರೆ ಅಲ್ಲಿ ವಿಶೇಷವಾಗಿ. ಬೆಳಿಗ್ಗೆ ಬಂದು ಕೂಡಲೇ ಈ ಧೂಳಿಯನ್ನು ಧಾರಣೆ ಮಾಡ್ತಾರೆ ಅಂತ ರಾಯರು ಒಂದು ಸಲ ತಿರುಗಾಡಿಬಿಟ್ಟು ಹೋಗ್ತಾರೆ. ಅಂಥ ಪಾದ ಧೂಳಿಯನ್ನು ಈಗೂ ಸಿಗುತ್ತೆ, ಒಳ ಕಣ್ಣಿದ್ದರೆ ಈಗೂ ಸಿಗುತ್ತೆ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ ಅಂದರೆ, ಆ ರಾಯರ ಪಾದ ಧೂಳಿಯಲ್ಲಿ ಉರುಳಾಡಿಬಿಟ್ರೆ ಹಚ್ಚಿಕೊಂಡೆ ತಲೆಗೆ ಚೂರು ಚೂರು ಹಚ್ಕೋಬೋದು. ಒಂದು ಸಲ ಉರುಳಾಡಿದರೆ ಚೆನ್ನಾಗಿರುತ್ತೆ. ಈ ಉರುಳಾಡೋದನ್ನು ನೋಡಿದರೆ ನಾವು ಗೋಕುಲ ವೃಂದಾವನ ಅಲ್ಲಿಗೆಲ್ಲ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಒಂದು ಕಡೆ ಒಂದು ಪ್ರದೇಶದ ಹೆಸರು ರಮಂಡ್ ರೇತಿ ಅಂತ. ನಿಜವಾಗಿ ಈ ವಿಷಯದಲ್ಲಿ ನಾನು ಈ ಇಬ್ಬರು ವ್ಯಕ್ತಿಗಳನ್ನು ನೆನೆಯುತ್ತೇನೆ, ಒಂದು ಶ್ಯಾಮಲಮ್ಮ, ಇನ್ನೊಂದು ಅವರ ತಂಗಿ ಜಯಶ್ರೀ. ಯಾಕೆ ಅಂತೀರಾ? ಅನೇಕ ಕ್ಷೇತ್ರಗಳಿಗೆ ಅವರು ನಮ್ಮನ್ನು ಕರ್ಕೊಂಡು ಹೋದರು, ಎಲ್ಲ ಭಕ್ತರನ್ನು ಕರ್ಕೊಂಡು ಹೋದರು, ಯಾರಿಂದ ಒಂದು ಪೈಸ ತಗೊಂಡಿಲ್ಲ, ಎಲ್ಲರನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಬಂದವರಲ್ಲಿ ಯಾರಾದರೂ ಚೂರು ದುರುಸಾಗಿ ಮಾತಾಡಿದ್ರು ತಡ್ಕೊಂಡ್ರು. ಏನು ಹೇಳ್ತಾ ಇದ್ರು ಗೊತ್ತಾ? ಇವರೆಲ್ಲ ಸುಮ್ಮನೆ ಬರ್ತಾರೆ ಆಚಾರ, ನಮಗೆ ಎಷ್ಟು ಭಾಗ್ಯದಿಂದ ಬಂದಿದ್ದಾರೆ, ಇಂಥ ಕ್ಷೇತ್ರದಲ್ಲಿ ಇವರೆಲ್ಲರೂ ಬಂದು ಊಟ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಎಷ್ಟು ಭಾಗ್ಯ ಅಂತ ಅನುಸಂಧಾನ ಇಟ್ಟುಕೊಂಡ ವ್ಯಕ್ತಿಗಳ ಇಬ್ಬರು. ನಿಜವಾಗಿ ಅವರು ಆ ಪ್ಲ್ಯಾನ್ ಮಾಡಿದ್ದಕ್ಕೆ, ಇಲ್ಲಾಂದ್ರೆ ನಾವು ಎಲ್ಲಿ ಹೋಗಬೇಕಾಗಿತ್ತು, ಹೋಗ್ತಿದ್ವೇನೋ ಇಲ್ಲಂದಿಲ್ಲ, ಆದರೆ ಅಂಥ ಎಲ್ಲ ಭಕ್ತರಿಂದ ಕೂಡಿಕೊಂಡು ಅದ್ಭುತವಾದ ವಾತಾವರಣ ನಿರ್ಮಾಣ ತುಂಬ ಚೆನ್ನಾಗಾಗಿತ್ತು. ಆ ರಮಣ ರೇತಿಯಲ್ಲಿ, ಎಲ್ಲಿ ರಮಣ ರೇತಿ ಅಂದರೆ ರಮಣ ಭಗವಂತ ಕೃಷ್ಣ ಚಿಕ್ಕವನಾಗಿ ಆಟ ಆಡಿದ ಜಾಗ, ಆ ಸರೋವರದಲ್ಲಿ ಎಲ್ಲರಿಂದ ಕೂಡಿಕೊಂಡು ಮುಳುಗಾಡಿ ಮುಳುಗಾಡಿದ ಚಿಕ್ಕವ. ಅಷ್ಟೇ ಅಲ್ಲ, ಆ ಮರಳದೆ ಎಷ್ಟು ರೇಷ್ಮೆ ಥರ ಮರಳು, ಅದ್ಭುತ ಮರಳಿರುತ್ತಲ್ಲಿ, ಹೋಗಿ ನೋಡಿ, ನಾವು ಸುಮ್ಮನೆ ಹೇಳೋದಲ್ಲ. ಆ ಮರಳಲ್ಲಿ ಉರುಳಾಡಿದನಂತೆ ಕೃಷ್ಣ. ನಾವು ಹೋದ್ವಿ ಮರಳಿತ್ತಲ್ಲಿ. ನಾವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ, ಅದಕ್ಕೆ ಚೂರು ಮುಟ್ಟಿ ಹೀಗೆ ಅಂದ್ಕೊಂಡು ಅಷ್ಟೊಳಕ್ಕೆ ನಾನು ನೋಡ್ತಾ ಇದ್ದೆ. ಸೊಕ್ಕು ಎಲ್ಲರಿಗಿರುತ್ತೆ, ನಂಗೂ ಇರುತ್ತೆ, ನಿಮ್ಗೆ ಎಲ್ಲರಿಗಿರುತ್ತಲ್ಲ. ಅಹಂಕಾರ, ದುರಹಂಕಾರ, ದೇವರ ಧೂಳಿ ಇದೆ, ಪಾದ ಧೂಳಿ, ಉರುಳಾಡ್ಲಿಕ್ಕೆ ಬುದ್ಧಿ ಇಲ್ಲ. ಅದಕ್ಕೂ ಭಾಗ್ಯ ಬೇಕು. ಮರತ್ತರ ನಾನು ನಿಂತಿದ್ದೆ ಅಲ್ಲಿ ಕಂಬತ್ತರ. ಅವಾಗ ಅಲ್ಲೇ ಕಾರುಗಳೆಲ್ಲ ಬರ್ತಾ ಇತ್ತು. ಒಂದು ದೊಡ್ಡ ಕಾರ್ ಬಂತು. ಅಲ್ಲಿ ಹೇಳಿದ್ರು ದೊಡ್ಡ ಆಫೀಸರ್ ಬಂದಿದ್ದಾರೆ. ಅಯ್ಯಪ್ಪ, ಸೆಕ್ಯೂರಿಟಿ ಬಂದರು. ಓಪನ್ ಆಯಿತು, ಬಿಳಿ ವಸ್ತ್ರ ಧಾರಣೆ ಮಾಡ್ಕೊಂಡಿದ್ದಾರೆ. ಬಂದರು, ಚಪ್ಪಲಿ ಗಿಪ್ಲಿ ಎಲ್ಲ ಬಿಟ್ಟು ಕಾಲು ತೊಳ್ಕೊಂಡು ಬಂದರು. ಎಲ್ಲಾದರೆ ಮರಳಿತ್ತು, ಅಲ್ಲಿ ದಪ್ಪನೆ ಬಿದ್ದರು, ಅಷ್ಟಾಂಗ ನಮಸ್ಕಾರ ಮಾಡಿದರು. ಉರುಳಾಡಿ 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 ಹಾಗೇ ಎದ್ದು ಹೋಗ್ತಾ ಇದ್ದಾರೆ. ತಲೆಗೆ ಮೈಗೆ ಹಚ್ಚಿಕೊಂಡು ಆನಂದಪಟ್ಟು ಹೋಗ್ತಾ ಇದ್ದಾರೆ. ಮೈಗೆ ಹತ್ತಿದ ಮಣ್ಣನ್ನು, ಆ ಮರಳನ್ನು ಝಾಡಿಸಿಕೊಳ್ತಾ ಇಲ್ಲ. ಅದು ನೋಡಿ ನನಗೆ ಕಪಾಳ ಕೊಡದಂತಾಯಿತು. ತೂ ನಿನ್ನ ಬದುಕೆ, ಆ ಭಗವಂತನ ಧೂಳಿಯನ್ನು ಮೈ ತುಂಬ ಧಾರಣೆ ಮಾಡಲಿಲ್ಲಲ್ವ? ಅಕ್ರೂರನ ಕುರಿತು ಹೇಳ್ತೀವಿ, ಇನ್ನೊಬ್ಬರ ಕುರಿತು ಹೇಳ್ತೀವಿ, ನಾವು ಮಾಡಲ್ಲ, ಹೌದಲ್ವೇ? ಅದು ನೋಡಿ ನಾಚಿಕೆ ಆಯಿತು. ಆ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಾದ ನಮ್ಮ ಅಂಗಗಳಲ್ಲಿ ಪರಿಭೂಷಿತ ಆಗಬೇಕಾದರೆ ಸ್ಟೈಲಾಗಿ ಹಚ್ಚಿಕೊಂಡ್ರೆ ಆಗಲ್ಲ. ಅದು ಅಹಂಕಾರ ಬಿಟ್ಟು ಬಿದ್ದು ಉರುಳಬೇಕು. ಪೂರ್ಣ ಉರುಳಬೇಡಿ ಉರುಳದಂಡಿಗೆ, ಅಲ್ಲಲ್ಲಿ ಚೂರಾದರೂ ಉರುಳಿ ಮೈಗೆಲ್ಲ ಹತ್ತಿಕೊಂಡು ಆನಂದ ಪಡಬಹುದಲ್ವೇ? ಅದಕ್ಕೇನು ಬೇಕು? ಸೊಕ್ಕು ಬಿಡಬೇಕು. ಎರಡನೆಯದು ಈ ಅನವಸರವಾದಂಥ ನಾಮೋಷಿ. ಯಾರು ಏನಂದುಕೊಂಡ್ಬಿಡ್ತಾರೋ ನಾನು ಈ ರೀತಿ ಉರುಳಾಡಿಬಿಟ್ರೆ ನಗುತ್ತಾರೇನೋ ಅಂತ. ಹಾ, ಇಲ್ಲಿದ್ದವರು ನಗಬಹುದು, ಆದರೆ ಆ ಥರ ರಾಯರ ಪಾದ ಧೂಳಿಯಲ್ಲಿ ನಾವು ಉರುಳಾಡದಿದ್ದರೆ ಮೇಲಿನ ದೇವತೆಗಳು ನಗುತ್ತಾರೆ. ತೂ ನಿಮ್ಮ ಜನ್ಮಕ್ಕೆ ಹೌದಾನೆ. ಅದರಿಂದ ಇನ್ನಾದರೂ ನಾವು ರಾಯರ, ದೊಡ್ಡ ಜ್ಞಾನಿಗಳ ಪಾದ ಧೂಳಿಯಲ್ಲಿ ಉರುಳಾಡುವುದು ಕಳೆಯೋಣ. ನಮ್ಮ ನಮ್ಮ ಮಾನಸಿಕ ರೋಗಗಳನ್ನು ಬಿಟ್ಟು ಆ ಪಾದ ಧೂಳಿಯಲ್ಲಿ ನಾವು ಉರುಳಾಡಬೇಕು. ಅದನ್ನು ಹೇಳ್ತಾರೆ, ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ. ಅವಾಗೇನಾಗುತ್ತೆ, ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಹತ್ತಿದ ಧೂಳಿ ನಮ್ಮ ಮೈಯಲ್ಲಿ ಸುಂದರವಾದ ಆಭರಣದಂತೆ ಹೊಂದಿಕೊಳ್ಳುತ್ತೆ. ಅವಾಗ ದೇವತೆಗಳು ನೋಡ್ತಾರಂತೆ, ಅಪ್ಪ ಎಷ್ಟು ಚೆನ್ನಾಗಿ ಒಳ್ಳೆ ಆಭರಣ ಇಟ್ಕೊಂಡಿದ್ದಾನೆ ಅಂತ ಆಶೀರ್ವಾದ ಮಾಡ್ತಾರಂತೆ. ಅಂಥವರನ್ನು ನೋಡಿದರೇನೆ ಪಾಪ ಸುಟ್ಟು ಹೋಗುತ್ತೆ ಅಂತ ಹೇಳಿದರೆ ಆ ಪಾದ ಧೂಳಿಗೆ ಎಷ್ಟು ಮಹಿಮೆ ಇರಬೇಕು. ರಾಯರ ಪಾದ ಧೂಳಿಯನ್ನು ಮೈತುಂಬ ಹಚ್ಚಿಕೊಂಡವರಿಗೆ ಅವರನ್ನು ನೋಡಿದವರ ಪಾಪ ಹೋಗ್ಬಿಡುತ್ತೆ ಅಂದರೆ ಅವರ ಪಾಪ, ಹಚ್ಚಿಕೊಂಡವರ ಪಾಪ ಇರುತ್ತೆ ಅಂದರೆ ಓಡಿ ಹೋಗುತ್ತೆ. ಅದನ್ನು ಹೇಳ್ತಾರೆ, ಯತ್ ಪಾದ ಕಂದ ರಜಸ ಪರಿಭೂಷಿತಾಂಗ. ಅಲ್ಲಿ ನೋಡಿ ಹೇಳ್ತಾರೆ, ಆ ಪಾದ ಧೂಳಿಯಲ್ಲಿ ಹಚ್ಚಿಕೊಳ್ಳುವಾಗ ಎಚ್ಚರ ಇರಲಿ, ಇದು ರಾಯರ ಪಾದ ಧೂಳಿ ಅಂತ ಮಾತ್ರ ಜ್ಞಾನ ಬೇಡ. ಏನು, ರಾಯರ ಒಳಗಿರುವ ರಾಮಚಂದ್ರ ಮುಖ್ಯ ಪ್ರಾಣಾದಿ ದೇವತೆಗಳ ಪಾದ ಧೂಳಿ ಜೊತೆಗೆ ರಾಯರ ಪಾದ ಧೂಳಿ ಅಂತ ಯಾರು ಧಾರಣೆ ಮಾಡುತ್ತಾರೋ ಅವರ ಅಂಗ ಅಂಗಗಳು ಪವಿತ್ರ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಬಿಟ್ಟು ಮಾಡಿದುದು ಅವಿಧಿಯು. ನಮ್ಮ ಶೇಷದಾಸರು ಎಚ್ಚರ ಕೊಡ್ತಾರೆ, ನೀವು ಯಾವುದೇ ದೇವತೆಗಳ ಹತ್ರ ಹೋಗ್ರಿ, ಲಕ್ಷ್ಮೀದೇವಿ ಮೊದಲುಕೊಂಡು ನಿಮ್ಮ ನಿಮ್ಮ ಗುರುಗಳ ಪರ್ಯಂತ ಪ್ರತಿಯೊಬ್ಬರಲ್ಲಿ ಭಗವಂತನನ್ನು ಚಿಂತನೆ ಮಾಡದೇ ಇದ್ದರೆ ಅವರು ಸ್ವೀಕಾರ ಮಾಡಲ್ಲ. ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಹ. ಇನ್ನ ಚೆನ್ನಾಗಿ ಹೇಳ್ತಾರೆ, ರಾಯರ ಪಾದ ಪದ್ಮ ಮಧುಪಾಯಿತ ಅಂತ. ಏನದು ಮಧುಪಾಯಿತ ಅಂದರೆ, ಮಧು ಪಿಬತೀತಿ ಮಧುಪಃ, ಅಂದರೆ ಜೇನನ್ನು ಕುಡಿಯೋದಾದ್ದರಿಂದ ಆ ದುಂಬಿಯನ್ನು ಮಧುಪ ಅಂತಾರೆ. ಮಧುಪವತ್ ಆಚರಂತೀತಿ ಮಧುಪಾಯಿತಾನಿ. ಅವ್ರು ಹೇಳ್ತಾರೆ ದುಂಬಿಗಳಂತೆ ಇರತಕ್ಕಂಥ ಮನಸ್ಸು ಉಳ್ಳವರು. ಏನಾಯಿತು? ರಾಘವೇಂದ್ರ ಸ್ವಾಮಿಗಳ ಪಾದ ಪದ್ಮದಲ್ಲಿ ಯಾರ ಮನಸ್ಸು ದುಂಬಿಯಂತೆ ಇರುತ್ತೋ ಅವ ಮತ್ತು ನಾವು ನೋಡ್ಬೇಕು ಏನಂತ ಅಂದರೆ ದುಂಬಿ ಹೇಗಿರುತ್ತೆ ಅಂತ ಮೊದಲು ತಿಳ್ಕೋಬೇಕು. ಕಮಲದಲ್ಲಿ, ಕಮಲಕ್ಕೆ ಹೋದರೆ ಆ ಕಮಲದಲ್ಲಿರತಕ್ಕಂಥ ರಸ ಏನಿರುತ್ತಲ್ಲ ಮಕರಂದ, ಅದು ದುಂಬಿಗೆ ತುಂಬ ಇಷ್ಟ, ಬಿಡೋದೇ ಇಲ್ಲ, ಹತ್ತುಕೊಂಡಿರುತ್ತೆ. ಕೊನೆಗೆ ಕಮಲ ಮುದುಡಿ ಹೋಗುತ್ತೆ, ಮುದುಡಿ ಹೋದರೆ ಪ್ರಾಣವೇ ಹೋಗುತ್ತೆ, ಆದರೆ ಬಿಡಲ್ಲ, ಹಾಗೇ ಇರುತ್ತೆ. ಅಂದರೆ ರಾಯರ ಪಾದ ಪದ್ಮದಲ್ಲಿ ಯಾರ ಮನಸ್ಸು ಹತ್ತುಕೊಂಡು ಹಾಗೇ ಇರುತ್ತೋ ಅಂಥವರನ್ನು ನೋಡಿದರೆ ಸಾಕು, ನಮ್ಮ ಪಾಪ ಹೋಗುತ್ತೆ. ಇಂಥ ಅನೇಕ ಮಹಾತ್ಮರು ಮಂತ್ರಾಲಯದಲ್ಲಿ ಹೋಗಿದ್ದಾರೆ, ವಿಶೇಷವಾಗಿ ಅಲ್ಲಿ ಪ್ರದಕ್ಷಿಣೆ ಮಾಡಿದ್ದಾರೆ, ರಾಯರ ಸೇವಾ ಮಾಡಿದ್ದಾರೆ. ಯಾರು? ರಾಘವೇಂದ್ರ ಸ್ವಾಮಿಗಳ, ರಾಘವೇಂದ್ರ ರಾಯರ ಆರಾಧಕರ ಕೊಂಡಾಡಿರುವಂಥ ಸುರಪುರದ ಆನಂದದಾಸರು. ಅವರು ವಿಶೇಷವಾಗಿ ರಾಯರ ದರ್ಶನಕ್ಕೆ ಬರ್ತಾರೆ. ಅನೇಕ ಜನ ಜ್ಞಾನಿಗಳು ಏಕಕಾಲದಲ್ಲಿ ಆ ಬೆಳಗಿನ ಕಾಲದಲ್ಲಿ ಬೆಳಗಿನ ಜಾವ ರಾಯರ ಸುತ್ತು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಇವರಾಮಪುರ ಅಪ್ಪ ಅವರು ಇರ್ತಾರೆ, ಎಳೆಮೇಳಿ ಹಯಗ್ರೀವಾಚಾರ್ಯರು, ಎಲ್ಲರ ಹೆಸರು ಬರೋದು, ಯೋಗಿ ನಾರಾಯಣ ಆಚಾರ್ಯರು ಎಲ್ಲರ ಹೆಸರು ಬರುತ್ತಲ್ಲಿ. ಇವರನ್ನು ನೋಡಿದರೆ ಸಾಕು ಅಂತ ಹೇಳ್ತಾರೆ. ಇವರ ಪಾದ ದರ್ಶನ ಆಯ್ತಲ್ಲಪ್ಪ, ಅಂದರೆ ರಾಯರಲ್ಲಿ ಅಂಥ ಮನಸ್ಸಿಟ್ಟಂಥ ವ್ಯಕ್ತಿಗಳಿವರೆಲ್ಲ. ಅದಕ್ಕೆ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ, ಯಾರ ಮನಸ್ಸು ದುಂಬಿಯಂತೆ ರಾಯರ ಪಾದ ಕಮಲದಲ್ಲಿ ಸದಾಕಾಲ ಇದ್ದು ಬಿಡುತ್ತೋ ಅಂಥವರನ್ನು ನೋಡಿ. ಹೌದಾ, ದೊಡ್ಡ ದೊಡ್ಡವರು ಅಪ್ಪ ಅವರು ಅವರೆಲ್ಲ ಇವಾಗಿಲ್ಲ, ಅಂಥವ್ರು ಯಾರಿದ್ದಾರ್ರಿ? ನಿಮ್ಮ ಪಕ್ಕದಲ್ಲೇ ಯಾರ್ಯಾರು ಇರ್ತಾರೋ ಯಾರಿಗೆ ಗೊತ್ತು? ರಾಯರಿದ್ದಾಗ ರಾಯರ ಪಕ್ಕದಲ್ಲಿದ್ದವರಿಗೆ ದೇವರನ್ನು ಕಂಡವರಿವರು ಅಂತ ಎಚ್ಚರ ಇತ್ತೇನೋ ಜನಕ್ಕೆ? ಅವರು ವೃಂದಾವನ ಪ್ರವೇಶ ಆದಮೇಲೆ ಅಪ್ಪಟಾಚಾರ ಹೇಳಿದ್ಮೇಲೆ ಅಪ್ಪೋ ಪರೋಕ್ಷ ಜ್ಞಾನಿಗಳು ಅಂತ ನಮಸ್ಕಾರ ಮಾಡ್ತಿದ್ವಿ. ಅವರು ಇದ್ದಾಗ ಯಾರಿಗಾದರೂ ಗೊತ್ತಾಯ್ತಾ ಸುಳಿವು? ಪಕ್ಕದಲ್ಲೇ ಹೋಗ್ತಿದ್ರು ಅವರು. ಹಾಗೆಯೇ ನಿಮ್ಮ ಸುತ್ತೆ ಎಷ್ಟು ಜನ ಇರ್ತಾರೋ, ಯಾರ್ಯಾರು ಭಕ್ತರು ಇರ್ತಾರೋ ಯಾರಿಗ ಗೊತ್ತು? ಹೌದು, ಅದೇ ಥರ ಬೇರೆಯವರನ್ನು ಬಿಡೋಣ, ನಾವಾಗಬೇಕಲ್ಲ. ನಮ್ಮ ಮನಸ್ಸು ರಾಯರ ಪಾದದಲ್ಲಿ ದುಂಬಿಯಂತೆ ಇರಲಿ, ತುಂಬಿಯಂತೆ ಇರಲಿ, ಹಾಗಾಗುವಂತೆ. ಹಾ, ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ರಹಸ್ಯ ಹಾಕ್ತಾರೆ. ನಾವು ಕೇಳ್ತೀವಿ, ನಾನೂ ರಾಯರ ಪಾದದಲ್ಲಿ ಮನಸ್ಸಿಡಬೇಕು ಅಂತೀನಿ. ಹೋಗೋದೇ ಇಲ್ಲ, ಹೋಗೋದೇ ಇಲ್ಲ. ಹೌದು, ಅದಕ್ಕೆ ಹೇಳ್ತಾರೆ ಈ ಕಮಲ ಪುಷ್ಪ ದುಂಬಿ ಹೋಲಿಕೆ ಯಾಕೆ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ದುಂಬಿ ಕಮಲಕ್ಕೆ ಹೋಗೋದರಲ್ಲಿ ದುಂಬಿಯ ಪ್ರಯತ್ನ ಇಲ್ಲ. ಹೌದಾ? ಅಂದರೆ ಕಮಲ ಪುಷ್ಪ, ಅದರೊಳಗೆ ಪರಾಗ, ಅದರೊಳಗೆ ಏನು ಮಕರಂದ ಇರುತ್ತಲ್ಲ ಅದರ ವಾಸನೆ ನಮ್ಗೆ ಗೊತ್ತಾಗಲ್ಲ, ಅದಕ್ಕೆ ಗೊತ್ತಾಗುತ್ತೆ. ಆ ವಾಸನೆ ಸುವಾಸನೆ ಇರುತ್ತೆ, ಆ ಸುವಾಸನೆ ಏನು ಮಾಡುತ್ತೆ, ದುಂಬಿಯ ಮೂಗ್ಗೆ ಬಡಿಯುತ್ತೆ. ಬಡದಾಗ ಏನಾಗುತ್ತೆ, ಅದು ದುಂಬಿಯನ್ನು ಸೆಳೆಯುತ್ತೆ. ಆ ಸುವಾಸನೆ ದುಂಬಿಯನ್ನು ಕಟ್ಟಿ ಹಾಕ್ಬಿಡುತ್ತೆ. ಫಿಟಾಲ್ ಒಂದು ವೇಳೆ ಆ ಕಮಲದಲ್ಲೇ ಸುವಾಸನೆಯೇ ಇಲ್ಲದೆ ಹೋದರೆ ದುಂಬಿ ಹೋಗುತ್ತಾ? ಹೋಗೋದೇ ಇಲ್ಲ. ಆ ಸುವಾಸನೆ ಸೆಳೆಯಿತು, ಹೋಗ್ತಾನೆ ಸೆಳೆದು ಅಲ್ಲೇ ಇರುವಂತೆ ಮಾಡಿತು. ಅದಕ್ಕೆ ಹೇಳಿದರು, ರಾಯರ ಪಾದ ಪದ್ಮದಲ್ಲಿ ನಿಮ್ಮ ಮನಸ್ಸು ಹೋಗಬೇಕಾದರೆ ಅಲ್ಲಿರುವ ಸುವಾಸನೆ ನಿಮಗೆ ಒಂದ್ಸಲ ಬಡಿಬೇಕು. ಹೌದಾ, ಏನು ಸುವಾಸನೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಅವನ ಎರಡು ಪಾದಗಳಿವೆ, ಸ್ವಿತ್ಯ ಆನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ ಅಂತ ಹೇಳ್ತಾರೆ. ಸುವರಸ್ಯ ಪದದ್ವಯಂ, ದೇವರ ಎರಡು ಪಾದಗಳು, ಒಂದಕ್ಕೆ ಸು ಒಂದಕ್ಕೆ ವಹ. ಸು ವಹ ಅಂದರೆ ದೇವರ ಸ್ವಿತಿ ಆನಂದ ಸಮುದ್ದಿಷ್ಟ, ಒಂದಕ್ಕೆ ಆನಂದಮಯ ಅವನು, ಇನ್ನೊಂದು ಜ್ಞಾನ. ಜ್ಞಾನ ಆನಂದಮಯವಾದ ಎರಡು ಪಾದಗಳು ದೇವರದ್ದಿದೆ. ಹೌದಾ, ಆ ಎರಡು ಪಾದಗಳು ರಾಯರ ಪಾದದಲ್ಲಿದೆ. ನಮ್ಮ ಪಾದದಲ್ಲೂ ಅದೇ ಪಾದ ದೇವರ ಪಾದಗಳು ಕೂತಿವೆ, ನಮಗೆ ಎಚ್ಚರ ಇಲ್ಲ. ರಾಯರಿಗೆ ಎಚ್ಚರ ಇದೆ, ಅದಕ್ಕೆ ದೇವರ ಪಾದಗಳು ಒಳ್ಳೆ ಸಿದ್ಧಿಯನ್ನು ಪ್ರಕಟ ಮಾಡಿವೆ ಅಲ್ಲಿ. ಆದ್ದರಿಂದ ರಾಯರ ಪಾದದಲ್ಲಿ ದೇವರ ಪಾದಗಳಿವೆ ಅಂತ ಯಾರ ತಲೆಗೆ ಬರುತ್ತೋ, ಜ್ಞಾನಾನಂದಮಯವಾದ ಪಾದಗಳಿವೆ ರಾಯರ ಪಾದದಲ್ಲಿ, ದೇವರ ಪಾದಗಳು ಜ್ಞಾನಾನಂದಮಯವಾದ ಪಾದಗಳಿವೆ ಎಂಬ ವಾಸನೆ, ಅದನ್ನು ಒಂದು ಸಲ ಸ್ಮರಣೆ ಮಾಡಿ ಮಾಡಿದ ಕೂಡಲೇ ಆ ಒಂದು ವಿಶೇಷವಾದ ಭಗವಂತನ ನೆನಪು ಬಂತ, ಅದು ನಮ್ಮ ಮನಸ್ಸಿನಲ್ಲಿ ತೂರಲಿಕ್ಕೆ ಶುರು ಮಾಡಿತ. ರಾಯರ ಪಾದ ನಮ್ಮ ಮನಸ್ಸನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಪಾದದಿಂದ ಪ್ರಚಂಡ ಕಾಂತಿ ನಮಗೆ ದರ್ಶನ ಕೊಡುತ್ತೆ. ಆ ಪಾದದಿಂದ ವಿಶೇಷ ಅನುಗ್ರಹ ಆಗಿಬಿಡುತ್ತೆ. ಮನಸ್ಸು ರಾಯರ ಪಾದ ಬಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಹತ್ತುಕೊಂಡ್ಬಿಡುತ್ತೆ. ಆ ಜವಾಬ್ದಾರಿ ರಾಯರ ಪಾದದ್ದಷ್ಟೇ, ನಮ್ದಲ್ಲ. ಹತ್ತುಕೊಂಡಿರುವಂತೆ ಮಾಡೋದು ರಾಯರ ಪಾದದ ಜವಾಬ್ದಾರಿ. ಹೌದಲ್ಲ, ಅದಕ್ಕೆ ರಾಯರ ಹತ್ರ ಕೇಳೋಣ, ಸ್ವಾಮಿ ನನ್ನ ಮನಸ್ಸನ್ನು ನಿಮ್ಮ ಪಾದದ ಹತ್ರ ಸದಾ ಹತ್ತುವಂತೆ ಮಾಡೋ ಜವಾಬ್ದಾರಿ ನಿಮ್ಮದು, ದಯವಿಟ್ಟು ಕೊಡಿ ಅಂತ ಕೇಳಿದಾಗ ನಮ್ಮ ಮನಸ್ಸನ್ನು ಸೆಳೆದು ಬಿಡುತ್ತಾರೆ. ಅದಕ್ಕೆ ಹೇಳ್ತಾರೆ, ನಾವು ಅವಾಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸರು ನಾವು ಆಗ್ತೀವಿ. ಅದಕ್ಕೆ ಹೇಳ್ತಾರೆ, ಅಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್ 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 ಕೊಡ್ತಾ ಹೋಗ್ತಾ ಇದ್ದಾರೆ. ನಮಗ ಮನಸ್ಸು ರಾಯರ ಪಾದದಲ್ಲಿ ಹೋಗ್ತಾ ಇಲ್ಲ, ಹೌದಲ್ಲೋ ಪ್ರಾಬ್ಲಮ್? ಹೌದು, ಯಾಕೆ ಹೋಗ್ತಾ ಇಲ್ಲ? ಪಾಪ ಕೂತಿದೆ, ಪಾಪ ಕೂತಿದೆ, ಅದಕ್ಕೆ ರಾಯರ ಪಾದ ಹತ್ರ ಹೋಗ್ತಾ ಇಲ್ಲ. ಮತ್ತೇನು ಮಾಡೋಣ ಈ ಪಾಪಕ್ಕೆ? ಅದಕ್ಕೆ ಮೊದಲು ಹೇಳಿದರು, ರಾಯರ ಭಕ್ತರ ದರ್ಶನ ಮೊದಲು ಮಾಡಿ, ಮಾಡುವ ಕಾಲಕ್ಕೆ ರಾಯರ ಪಾದದಲ್ಲಿ ನನ್ನ ಮನಸ್ಸು ಹತ್ತಿಕೊಂಡು ಹೋಗಲಿಕ್ಕೆ ಏನು ಪಾಪ ಅಡ್ಡಿ ಇದೆ, ಆ ಪಾಪ ಇವರ ದರ್ಶನದಿಂದ ಹೋಗುತ್ತೆ. ಅದು ಯಾರು ಬೇಕಾದರೂ ಬಂದಿರಲಿ, ಅಲ್ಲಿ ರಾಯರಲ್ಲಿ ಭಕ್ತಿ ನಮಸ್ಕಾರ ಮಾಡ್ತಾ ಇದ್ದಾರೆ, ಅದರಲ್ಲಿ ವೈಷ್ಣವರಾಗಿದ್ದು ರಾಯರನ್ನು ವಿಶೇಷ ಚಿಂತನೆ ಮಾಡತಕ್ಕಂಥದ್ರೆ ಇನ್ನಷ್ಟು ವಿಶೇಷ. ಅವರ ದರ್ಶನ ಆದ ಕೂಡಲೇ ರಾಯರ ಭಕ್ತರಿಗೆ ಒಂದು ನಮಸ್ಕಾರ ಮಾಡಿಬಿಡಿ. ಎರಡನೇದು, ಆ ಪಾದ ಧೂಳಿಯಲ್ಲಿ ಉರುಳಾಡಿ. ಉರುಳಾಡಿದರೆ ಏನಾಗುತ್ತೆ? ಎಲ್ಲ ಪಾಪಗಳು ಹೊರಟೋಗುತ್ತೆ. ಯಾವ ಪಾಪ? ರಾಯರ ಪಾದಕ್ಕೆ ಮನಸ್ಸು ಹತ್ತಿಕೊಳ್ಳಿಕ್ಕೆ ಅಡ್ಡಿಯಾದ ಪಾಪವೆಲ್ಲ ಸುಟ್ಟೋಗುತ್ತೆ, ಆವಾಗ ಮನಸ್ಸು ಹತ್ತಿಕೊಳ್ಳುತ್ತೆ. ಅದೇ ರಾಯರು ಹೇಳ್ತಾ ಇದ್ದಾರೆ, ಮಾಡ್ರಪ್ಪ, ಒಂದಕ್ಕೊಂದು ಕನೆಕ್ಷನ್ ಇದೆ, ನೀವು ಮಾಡ್ತಾನೆ ಇಲ್ಲ, ನಾವೇನು ಮಾಡಿ? ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ, ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ. ಇನ್ನು ವಿಶೇಷವಾಗಿರತಕ್ಕಂಥ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ, ಹೇಳಬೇಕಾದ್ರೆ ಸಮಯ ಆಗ್ತಾ ಇದೆ. ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.